ಶಬ್ದಗಳನ್ನು ಕುರಿತು ಪರಿಚಯ ಮಾಡಿಕೊಡ್ತಾರೆ. ಅಂದರೆ ವಾಕಿನ ವಿಶೇಷವಾದ ವಾಗಿಂದ್ರಿಯ ವ್ಯಾಪಾರ ಅದರ ಕುರಿತು ತಿಳಿಸಿಕೊಟ್ಟರು. ಅದರಲ್ಲಿ ವಾಗಿಂದ್ರಿಯ ವ್ಯಾಪಾರ ನಡೆಯುವಾಗ ಮನಸ್ಸು, ಮನಸ್ಸಿನ ಪ್ರಭೇದಗಳಾದ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅದರಲ್ಲೆಲ್ಲ ಭಗವದ್ ರೂಪಗಳ ವ್ಯಾಪಾರ, ನಾನಾ ರೀತಿಯಾಗಿರತಕ್ಕಂತಹ ಒಳಗಿನ ವ್ಯಾಪಾರ ಎಲ್ಲ ಸೇರಿದರೆ ಒಂದು ಬಾಯಿಂದ ಮಾತು ಉಚ್ಚಾರ ಆಗುತ್ತೆ ಎಂಬುದನ್ನು ಅಲ್ಲಿ ತಿಳಿಸಿಕೊಟ್ರು. ಇನ್ನು ಶಬ್ದಗಳ ಕುರಿತು ಪರಿಚಯ ಮಾಡಿಕೊಡುತ್ತಾರೆ. ಪುನಃ ವ್ಯಾಕರಣ ಕ್ರಿಯಾಭಿಮುಖೇ ಧ್ವನ್ಯಾತ್ಮಕ ಶಬ್ದ ಜಾಯಂತೆ. ಮಾತು ಹೊರಡುವಾಗ ನಮ್ಮ ಬಾಯಿಯಿಂದ ಆ ಮಾತಿನಲ್ಲಿ ಧ್ವನಿಯಿಂದ ಕೂಡಿದ ಅಥವಾ ವರ್ಣದಿಂದ ಕೂಡಿದ ಶಬ್ದಗಳು ಹೊರಬರುತ್ತವೆ. ತತ್ರ ಚ ತತ್ತನ್ನಾಮಕಾನಿ ಭಗವತಃ ದೇವಾನಂಚ ರೂಪಾಣಿ ವ್ಯಕ್ತೀಭವಂತಿ. ನಮ್ಮ ಬಾಯಿಯಿಂದ ಏನೇನು ಶಬ್ದಗಳು ಹೊರಬರುತ್ತೆ ಅಲ್ಲಿ ಆಯಾ ಅಕ್ಷರಗಳ ಹೆಸರು ಆಕಾರದಿಂದ ದೇವತೆಗಳ ದೇವರ ರೂಪಗಳು ಹೊರಬರುತ್ತಾರೆ. ಅಂದರೆ ಅದು ಮಂತ್ರವೇ ಆಗಬೇಕಾಗಿಲ್ಲ, ಸ್ತೋತ್ರವೇ ಆಗಬೇಕಾಗಿಲ್ಲ, ಸಾಮಾನ್ಯ ಮಾತು ಮಾತಾಡ್ತಾ ಇದ್ದರೂ ನಮ್ಮ ಬಾಯಿಯಿಂದ, ಅಂದರೆ ಪ್ರತಿಯೊಬ್ಬ ಜೀವಿಯ ಬಾಯಿಯಿಂದ ಬರುವ ಶಬ್ದಗಳು, ವರ್ಣಗಳಿಂದ ಕೂಡಿದ ಶಬ್ದಗಳು, ಧ್ವನಿಯಿಂದ ಕೂಡಿದ ಶಬ್ದಗಳು, ಈ ಎರಡೂ ಶಬ್ದಗಳು ಹೊರಬರುವಾಗ ಆ ಶಬ್ದಗಳಲ್ಲಿ ಅಂದರೆ ನಮ್ಮ ಹೃದಯ ಕಮಲದಲ್ಲಿ, ಪ್ರತಿಯೊಬ್ಬ ಜೀವರಾಶಿಯ ಹೃದಯದಲ್ಲಿ ಎಂಟು ದಳದ ಕಮಲ ಇರುತ್ತೆ. ಆ ಎಂಟು ದಳದ ಕಮಲದಲ್ಲಿ ಕೇಸರಗಳಿರುತ್ತೆ. ಕಮಲಕ್ಕೆ ಕೇಸರ ಇರುತ್ತೆ. ಕೇಸರ ಎಷ್ಟು ಕೇಸರ ಇರುತ್ತೆ? 51 ಕೇಸರ. 51 ಕೇಸರಕ್ಕೆ ಅಜಾದಿ 51 ರೂಪಗಳು ಇರುತ್ತೆ. ಆ ಅಜಾದಿ 51 ರೂಪಗಳಿಂದ ನಾವು ಏನೇನು ಶಬ್ದ ಉಚ್ಚಾರ ಮಾಡುತ್ತೇವೆ ಆಯಾ ವರ್ಣಗಳು, ಆಯಾ ಭಗವತ್ ರೂಪಗಳು ಹೊರಬರ್ತಾ ಇರುತ್ತೆ. ಅಂದರೆ ಬರೇ ಆ ಮೊದಲುಕೊಂಡು ಕ್ಷ ಪರ್ಯಂತ ವರ್ಣಾಭಿಮಾನಿ ಭಗವದ್ ರೂಪಗಳು ಮಾತ್ರ ಅಲ್ಲ, ಆಯಾ ವರ್ಣಗಳಿಂದ ಕೂಡಿದ ಶಬ್ದ, ಶಬ್ದಗಳಿಂದ ಕೂಡಿದ ವಾಕ್ಯ, ಅಲ್ಲಲ್ಲಿರುವ ಆ ಅಂದರೆ ಶಬ್ದಕ್ಕೊಂದು ರೂಪ, ವರ್ಣವರ್ಣಕ್ಕೊಂದು ರೂಪ, ಶಬ್ದಕ್ಕೆ ಒಂದು ರೂಪ, ಹಾಗೆ ಅನೇಕ ಶಬ್ದಗಳ ಗುಂಪಾದ ವಾಕ್ಯದಲ್ಲೊಂದು ರೂಪ, ಈ ಥರ ಅನೇಕ ಭಗವದ್ ರೂಪಗಳು ನಮ್ಮ ಬಾಯಿಯಿಂದ ಹೊರಬರ್ತಾರ ಇರುತ್ತೆ. ಅಂಥ ಹೊರಬರುವಾಗ ಆ ಭಗವದ್ ರೂಪಗಳೆಲ್ಲ ಎಲ್ಲಿಗೆ ಹೋಗ್ತಾ ಇರುತ್ತೆ? ಸೂರ್ಯಮಂಡಲಕ್ಕೆ ಸೇರ್ತಾ ಇರುತ್ತೆ. ಸೂರ್ಯಮಂಡಲಕ್ಕೆ ಸೇರಿ ತಿರುಗ ನಮ್ಮ ಹೃದಯದಲ್ಲಿ ಒಂದು ಸೇರುತ್ತೆ. ಸೇರಿದರೆ ಅವಾಗೆ ನಾವು ಹೇಳಿದ ಮಾತಿನ ಪ್ರಭಾವ, ಅಂದರೆ ಅದು ಒಳ್ಳೆಯದಾಗಿರಬಹುದು ಕೆಟ್ಟದಾಗಿರಬಹುದು, ಒಳ್ಳೆ ಮಾತಾದರೆ ಅದರದ್ದೇ ಪ್ರಭಾವ ನಮಗೆ ತೋರುತ್ತೆ, ಕೆಟ್ಟದಾಗಿದ್ರೆ ಅದರದ್ದೇ ಪ್ರಭಾವ ನಮಗೆ ತೋರುತ್ತೆ. ಆ ರೀತಿಯಲ್ಲಿ ಈ ನಮ್ಮ ಬಾಯಿಯಿಂದ ಹೊರಡತಕ್ಕಂಥ ವರ್ಣಗಳ ಪರಿಚಯ ಮಾಡಿಕೊಡ್ತಾ ಇದ್ದೆ. ಸಿದ್ಧಿ ಶಬ್ದಗಳು ಯಾವ ಯಾವ ರೀತಿಯಲ್ಲಿವೆ, ವರ್ಣಗಳು ಯಾವ ಯಾವ ರೀತಿಯಲ್ಲಿವೆ, ಅದಕ್ಕೆ ತಕ್ಕಂಥ ಹಾಗಾದರೆ ನಮ್ಮ ಬಾಯಿಯಿಂದ ಹೊರಡುವಂತಹ ಅಕ್ಷರಗಳು ಶಬ್ದಗಳು ಹೊರಡುತ್ತಾ ಇವೆ, ಅವುಗಳಿಂದ ಭಗವದ್ ರೂಪಗಳು ಹೊರಬರ್ತಾ ಇವೆ, ಆ ಹೊರಬಂದ ಭಗವದ್ ರೂಪಗಳು ಸೂರ್ಯಮಂಡಲಕ್ಕೆ ಸೇರಿ ಪುನಃ ನಮ್ಮ ಹೃದಯಕ್ಕೆ ಸೇರುತ್ತಾ ಇವೆ, ಆ ರೂಪಗಳನ್ನು ಬಿಂಬಲಿಗೆ ಐಕ್ಯ ಚಿಂತನೆ ಮಾಡುವುದೇ ಎಲ್ಲ ಶಬ್ದಗಳನ್ನು ಭಗವಂತನಿಗೆ ಪೂಜಾ ಅಂತ ಅರ್ಪಣೆ ಮಾಡುವುದು ಅಂದರು. ಆಯಾ ಶಬ್ದಗಳಲ್ಲಿರುವ ಭಗವದ್ ರೂಪಗಳನ್ನು ಬಿಂಬಲಿ ಐಕ್ಯ ಚಿಂತನೆ ಮಾಡುವುದು ಅಂದರು. ಒಂದು ಶಬ್ದ ನುಡಿದು ನುಡಿದ ಶಬ್ದಗಳೆಲ್ಲ ನನ್ನ ಪೂಜೆ ಹರಿಯೇ ಅಂತ ಹೇಳೋದು ಕಡಿಮೆ. ಚೂರು ಒಳಗೊಂಡದ್ದು ಆಯಾ ಶಬ್ದಗಳಿಂದ ಹೊರಬಂದಂತ ನಿನ್ನ ರೂಪಗಳು ನಿನಗರ್ಪಿತ ಅಂದರೆ ಮೇಲ್ಮಟ್ಟದ ಸಾಧನ. ಹಾಗಾದರೆ ಈ ಎರಡನೇ ಮಟ್ಟ ಏನು? ಒಂದು ನನ್ನ ಬಾಯಿಯಿಂದ ಹೊರಟ ಸಕಲ ಶಬ್ದಗಳಲ್ಲಿ ವರ್ಣಗಳಲ್ಲಿ ನಿನ್ನ ರೂಪಗಳೇ ಹೊರಟು ಬರ್ತಾ ಇವೆ ಅಂತ ತಿಳಿದು ಕೃಷ್ಣಾರ್ಪಣವಿಡೋದು ಎರಡನೇ ಹಂತ. ಆದರೆ ಮೂರನೇ ಹಂತ ಯಾವುದು ಅಂದರೆ ಯಾವ ಯಾವ ವರ್ಣದಲ್ಲಿ ಎಂತೆಂಥ ಶಬ್ದ ಭಗವದ್ ರೂಪಗಳು ಹೊರಡತಾ ಇವೆ ಅಂತ ತಿಳಿದು ಮತ್ತು ಕೃಷ್ಣಾರ್ಪಣ ಮಾಡೋದು ಇನ್ನ ವಿಶೇಷವಾದ ಬರುತ್ತ. ಯಾವಾಗ ಸಾಧನೆ ಮಾಡಿದ ಸಾಧನೆ ಅಂದರೆ ತಿಳಿಯಬೇಕು, ಮೊದಲು ಚೂರು ಬೇಸಿಕ್ ತಿಳಿಯಬೇಕು, ತಿಳಿದದ್ದನ್ನು ಮೆಲುಕು ಹಾಕ್ತಾನೇ ಇರಬೇಕು. ಮೆಲುಕು ಹಾಕಿದ್ದನ್ನು ಇವತ್ತು ಏನೇನು ಶಬ್ದಗಳು ಏನೇನು ಬರ್ತಾ ಇವೆ ಅಂತ ಎಚ್ಚರದಿಂದ ಭಗವಂತನಿಗೆ ಅರ್ಪಣೆ ಮಾಡಿದರೆ ದೊಡ್ಡ ಸಾಧನೆ. ಇಲ್ಲದೆ ನೋಡಿ ನನ್ನ ಅಭಿಪ್ರಾಯ, ಸಾಧನೆ ಮಾಡುವಾಗ ನನ್ನ ಅಭಿಪ್ರಾಯ ಇಷ್ಟು, ನಾವು ಏನು ಮಾಡಬೇಕಾದರೂ ಸಿದ್ಧ ಸಾಧನೆ ಅಂತ. ಮನಸ್ಸು ದೇವರಲ್ಲೇ ಇಡಬೇಕಂದ್ರೆ ದೊಡ್ಡ ಮುಜುಗರಣ, ಅದರಷ್ಟು ಮುಜುಗರಣ ನಮಗೆ ಆಗಿಲ್ಲ. ಮೈಯಿಂದ ಎಷ್ಟು ಬೇಕಾದರೂ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಭಗವದ್ಗುಣತ ವ್ರತ ಈ ಗುಣತ ಅದು ಏನು ಏನು ಬೇಕಾದರೂ ದೇವರಿಗೆ ಅದರ ವೈಭವ್ಯ ಎಲ್ಲ ಕೊಡ್ತೀವಿ. ಅವನಂತಾನೆ ಅದು ಬೇಡ ನನ್ನಲ್ಲೇ ಸಿಡಿ ಅಂತಾನೆ, ಅದೊಂದು ನಮಗಾಗಲ್ಲ. ನೋಡಿ ಈ ಶಬ್ದಗಳು ಏನು ನಮ್ಮ ಬಾಯಿಂದ ಬರ್ತಾ ಇವೆ, ಆ ಶಬ್ದಗಳು ಯಾವ್ದ್ಯಾವ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಷ್ಟು ಏನು ದಿನಾಗೂ ಹೊಸ ಹೊಸ ಶಬ್ದಗಳನ್ನು ಉಚ್ಚಾರ ಮಾಡ್ತೀವ, ಹೊಸ ಹೊಸ ಸ್ತೋತ್ರಗಳು ಹೊಸ ಹೊಸ ಮಾತುಗಳನ್ನು ಮಾತಾಡ್ತೀವ? ಇಲ್ಲಲ್ಲ. ಹಾಗಾದರೆ ಎಲ್ಲ ಹಳೆ ಮುಂದೆ ಮಹಾ ಮಾತಾಡಿದ್ರೆ ಯಾರ ಕುರಿತು ಮಾತಾಡ್ತೀವಿ? ನೀನು ನಾನು ಅವರು ಇವರು ಅಷ್ಟೇ. ಇನ್ನು ದೇವರ ಕುರಿತು ಅಂಥ ಪರಿ ಮಾತಾಡೋದೇನಿಲ್ಲ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮಾತಾಡಿದ್ದೇನು ಸತ್ಯ. ಆ ಮಾತುಗಳು ಏನು ಮಾತಾಡಿದ್ದೆ ಅಂತ ಒಮ್ಮೆ ಎಲ್ಲಾದರೂ ರಾತ್ರಿ ಕೂತು ಆಲೋಚನೆ ಮಾಡಿದ್ರ ಮಾಡಿ ಇವತ್ತು ಏನು ಮಾತಾಡಿದೆ ಬೆಳಿಗ್ಗೆಯಿಂದ ನೆನಪಾಗಿಲ್ಲ. ಮಾರನೇ ದಿನ ಬೆಳಿಗ್ಗೆಯಿಂದ ಚೂರು ನೆನಪಿಟ್ಟುಕೊಂಡು ಏನೇನು ಮಾತಾಡ್ತಾ ಇದ್ದೀನಿ ಅಂತ ಎಚ್ಚರದಿಂದ ನೋಡ್ಕೊಳ್ಳಿ. ಅದರಲ್ಲಿ ಮಾಮೂಲಾಗಿರುತ್ತಲ್ಲ ಫಿಲ್ಟರ್, ಹೆಚ್ಚಿಗೆ ಮಾತಾಡ್ತಾರೆ, ಮಾತು ಆಡಲೇಬಾರದು. ಎಷ್ಟು ಆಗಬೇಕೋ ಹೊರಗಿಂದಕ್ಕೆ ಅಷ್ಟೇ ಚೂರು ಮಾತಾಡಬೇಕು. ಅವಾಗೇನಾಗುತ್ತೆ, ಚೂರೇ ಮಾತಾಡೋದನ್ನು ಶುರು ಮಾಡಿದರೆ ಎಷ್ಟು ಚೂರು ಮಾತಾಡಿದ್ದು ನಿಮಗೆ ಕಂಟ್ರೋಲರ್ ಇರುತ್ತೆ. ನಾನು ಏನು ಮಾತಾಡ್ತಾ ಇದ್ದೇನೆ ಹೌದಾ, ಏನು ಮಾತಾಡ್ತಾ ಇದ್ದೇನೆ ಕಂಟ್ರೋಲ್ ಸಿಗುತ್ತೆ. ನಿಮಗೆ ಕಂಟ್ರೋಲೇ ಇಲ್ಲದೆ ಮಾತಾಡುವಂತಾದರೆ ಕಷ್ಟ. ಯಾರು ಕಾಣಿಸಿದ್ರು ಕಡೆ ನಾವು ಓಡೋ ಕಡೆ ಅಂತ ಮಾತಾಡೋದಿದ್ರೆ ಏನು ಸಾಧ್ಯ ಇಲ್ಲ. ಹಾಗಲ್ಲದೆ ಆದಷ್ಟು ಆದಷ್ಟು ಶಬ್ದಗಳನ್ನು ಕಡಿಮೆ ಪಡಿಸಬೇಕು. ಯಾಕೆ ಅಂದರೆ ಮಾತು ದೇವರ ಸೊತ್ತು, ಮಾತು ದೇವರ ಸೊತ್ತು, ದೇವರು ಹೊರಡಿಸ್ತಾ ಇದ್ದಾರೆ. ಅಂಥ ಮಾತು ದೇವರಿಗೆ ಬಳಸಬೇಕು. ಆದರೆ ನಮ್ಮ ಜೀವನ ನಡೆಯಬೇಕಾದ್ದರಿಂದ ನಮಗೂ ಬಳಸ್ಕೋಬೇಕಾಗ್ತದೆ. ಅವಾಗ ಏನು ಮಾಡಬೇಕು, ಎಷ್ಟು ಕಡಿಮೆ ಬಳಸಿದರೆ ನಮ್ಮ ಜೀವನ ನಡೆಯುತ್ತೋ ಅಷ್ಟು ಅಷ್ಟೆಲ್ಲ ಕಡಿಮೆ ಶಬ್ದಗಳನ್ನು ಬಳಸಿ ಜೀವನ ನಡೆಸಲಿಕ್ಕೆ ಪ್ರಯತ್ನ ಪಟ್ಟರೆ ಭಗವಂತ ಮೆಚ್ಚುತ್ತಾಗುತ್ತೆ. ಶಬ್ದ ದೇವರಿಗಾಗಿಯೇ ಬಳಸೋದು ದೇವರ ಪೂಜಾರ್ಹೇಗೋ, ಬೇರೆದಕ್ಕೆ ಆದಷ್ಟು ಕಡಿಮೆ ಮಾಡಿದರೆ ಅದು ದೊಡ್ಡ ದೇವರ ಪೂಜೆ, ಅದಕ್ಕಿಂತ ಇಲ್ಲ. ಇಲ್ಲ, ನಾನು ಜಾಸ್ತಿ ಬಳಸ್ತೇನೆ ಅಂದರೆ ಆಯುಷ್ಯ ಹರಣ ಆಗಿಬಿಡುತ್ತೆ, ಆಯುಷ್ಯ ಹರಣ ಆಗಿಬಿಡುತ್ತೆ. ಆದ್ದರಿಂದ ಶಬ್ದ ಎಷ್ಟು ಕಡಿಮೆ ಆಗುತ್ತೆ ಆಯುಷ್ಯ ಅಷ್ಟು ಬೆಳೆಯುತ್ತೆ. ಹಾಗಾದರೆ ಸ್ವಲ್ಪ ಶಬ್ದ ಬಳಸಿದರೆ ಆ ಶಬ್ದಗಳು ಬಳಸುವಾಗಲೇ ಮಾತಾಡುವಾಗಲೇ ಇವತ್ತೆಲ್ಲ ಕೂತ್ಕೊಂಡು ನೋಡಿ ಏನೇನು ಶಬ್ದಗಳು ಬಳಸಿದೆ, ಏನೇನು ಮಾತಾಡಿದೆ ಇರಲ್ಲ. ಮಾರನೇ ದಿನ ಚೂರು ನೆನಪಿಟ್ಟುಕೊಂಡೆಲ್ಲ ನೋಡ್ತಾ ನೋಡಿ, ಆ ಮಾರನೇ ದಿನ ಒಂದೊಂದು ಶಬ್ದ ಮಾತಾಡುವಾಗ ಅರೆ ನಿನ್ನ ಅನುಗ್ರಹದಿಂದ ಈ ಶಬ್ದಗಳು ಉಚ್ಚಾರ ಆಗ್ತಾ ಇವೆ, ಇಂತಿಂಥ ಭಗವದ್ ರೂಪಗಳು ಬರ್ತಾ ಇವೆ ಈ ಥರ ಚಿಂತನೆ ಮಾಡಬೇಕಾದ ಏನು ಬೇಕು ಹೇಳಿ. ಈ ಕ್ಷಣದಲ್ಲಿ ನಾನು ಇವತ್ತು ಏನೇನು ಶಬ್ದಗಳು ಬರ್ತಾ ಇವೆ ಆ ಶಬ್ದಗಳಲ್ಲಿ ಭಗವದ್ ರೂಪವನ್ನು ನೆನೆಯುತ್ತೇನೆ ಎಂಬ ದೀಕ್ಷ. ಅಂದರೆ ಮನಸ್ಸು ಬೇಕಾದರೆ ತೀವ್ರವಾದ ಪ್ರಯತ್ನ ಮನಸ್ಸಿನಿಂದ ಕೂತ್ಕೊಂಡು ಮಾಡಿದರೆ ಒಂದು ದಿವಸ ಮಾಡಿಕೊತ್ತಿಗೆ ಅಪ್ಪ ಅನಿಸ್ಬಿಡುತ್ತೆ ಹೌದಾ. ಆದರೆ ಅದೇ ಅಭ್ಯಾಸ ಆದರೆ ಅದೇ ಅಭ್ಯಾಸ ಆಗ್ತಾ 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 ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ಬೇಸಿಕ್ ಏನು ಬೇಕು, ಯಾವ ಯಾವ ವರ್ಣದಿಂದ ಯಾವ ಯಾವ ಭಗವದ್ ರೂಪಗಳು ಬರುತ್ತೆ ಗೊತ್ತಾಗ್ತದೆ. ಹಾಗಾದರೆ ವರ್ಣಗಳಿಂದ ಭಗವದ್ ರೂಪಗಳು ಗೊತ್ತಿಲ್ಲ ಗೊತ್ತು, ಅಜಾಗ ರೂಪಗಳೆಲ್ಲ ಗೊತ್ತು, ಇನ್ನ ಶಬ್ದಗಳಲ್ಲಿ ಯಾವ ಭಗವದ್ ರೂಪ ಅನ್ನುವುದು ಬೇಕು, ಅಕ್ಷರಗಳಲ್ಲಿ ಬೇಕು, ಶಬ್ದಗಳಲ್ಲಿ ಯಾವ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ. ವರ್ಣಾತ್ಮಕ ರೂಪಗಳು ಧ್ವನ್ಯಾತ್ಮಕ ರೂಪಗಳು ಅಂತ ಇರುತ್ತೆ. ಆ ವರ್ಣಾತ್ಮಕ ರೂಪಗಳನ್ನ ಧ್ವನ್ಯಾತ್ಮಕ ರೂಪಗಳನ್ನ ನಿಯಾಮ ಮಾಡುವ ಭಗವದ್ ರೂಪಗಳು ದೇವತೆಗಳ ರೂಪಗಳು ಇವೆ. ಅದೇ ರೀತಿ ವಿಷ್ಣುವೇ ನಮಃ, ಸಾಮಾನ್ಯ ಅಕ್ಷರಗಳಲ್ಲಿ ಶಬ್ದ ಬಂದಾಗ ಆಯಾ ಅಕ್ಷರಗಳು ಭಗವದ್ ರೂಪಗಳು. ಇಲ್ಲಿ ಯಾರು ಹೇಳ್ಕೊಳ್ತಾ ಇದ್ದಾರೆ, ಎರಡು ಸೇರಿ ಬಂದ ರೂಪಗಳು ವಿಷ್ಣುವೇ ನಮಃ. ವಿಷ್ಣು ಅಂದರೆ ಶ ನ ಎರಡು ಸೇರಿದ್ದು, ಶ ನ ಅಂತ ಎರಡು ಸೇರಿದಾಗ ಅಲ್ಲಿ ಯಾವ ಯಾವ ಭಗವದ್ ರೂಪಗಳು ಅಂದ್ರೆ ಏನಪ್ಪ, ಶಾಂತ ಶಕಾರದಲ್ಲಿ ಬರುವ ಶಂ ಷಟ್ಗುಣಾಯಮನ ನನ್ನ ಆಗ್ತಾನೆ ಎರಡು ಬಂದರೆ ಬರಲ್ಲ ಅಂತ ಇಲ್ಲ. ಅಂಥ ಜಂಕ್ಷನ್ ಎರಡು ವರ್ಣಗಳು ಸೇರಿದ ಕಡೆ ಬೇರೆ ರೂಪಗಳೇ ಹೊರಟು ಬರ್ತಾ ಇವೆ. ಅದು ನೋಡಿ, ವಾ ಇತಿ ಪೂರ್ವವರ್ಣೆ ವಿಷ್ಣುವೇ ನಮಃ ಅಂದಾಗ ವಾ ಅಂತ ಬರುತ್ತಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಪ ಶಣ ಅಂತ ಬಂದಾಗ ಶ ಇತಿ ಪೂರ್ವವರ್ಣೆ ವರಾಹ ವಾಸುದೇವಸ್ಥ, ವರಾಹ ವಾಸುದೇವ ನ ಅಂತ ಇನ್ನೊಂದು ವರ್ಣ ಇದೆಯಲ್ಲ, ಶಣ ವಿ ಶಣ ವೇ ನಮಃ ಶಣ ಎಂಬ ಕಡೆ ಶಕಾರದಲ್ಲಿ ವರಾಹ ವಾಸುದೇವ, ನಕಾರದಲ್ಲಿ ವಾಮನ ಮತ್ತು ಸಂಕರ್ಷಣ ಅಂತ ಈ ಎರಡು ರೂಪಗಳು. ಇನ್ನು ವಿಷ್ಣು ಅಂತ ಬಂದರೆ ಶಕಾರ ನಕಾರ ಉಕಾರ ಮೂರು ಸೇರಿ ಅಲ್ಲಿ ಯಾರು ಅಂತ ಹೇಳ್ತಾರೆ, ನೃಸಿಂಹ ಪ್ರದ್ಯುಮ್ನ ಈ ಎರಡೂ ರೂಪಗಳು ಬರುತ್ತಾರೆ. ಬರೀ ವಿಷ್ಣು ಒಬ್ಬ ಕಡೆ ಮಾತ್ರ ಅಲ್ಲ, ಅನೇಕ ಕೃಷ್ಣ ದೃಷ್ಣು ಜಿಷ್ಣು ಶ್ನು ಇಷ್ಟು ಮಾತ್ರ ಅಲ್ಲ, ಮೂರು ವರ್ಣಗಳು ಸೇರಿ ಎರಡೆರಡು ವರ್ಣಗಳು ಸೇರಿ ಎಲ್ಲೆಲ್ಲಿ ಬರ್ತಾ ಇರುತ್ತೆ ಅಲ್ಲಲ್ಲಿ ಈ ರೂಪಗಳನ್ನು ಚಿಂತನೆ
ಮಾಡಿ.
ನಂತರ ಜೊತೆ ಜೊತೆ ವರ್ಣಗಳು ಸೇರಿದಾಗ ಯಾವ್ಯಾವ ರೂಪಗಳು ಬರುತ್ತೆ, ಲಕ್ಷ್ಮೀ ನಾರಾಯಣಾತ್ಮಕಂ ಲಕ್ಷ್ಮೀ ನಾರಾಯಣ ಕರ್ತಾರೆ, ಎರಡು ಒಟ್ಟಾದ ರೂಪದಲ್ಲಿ ನಾರಾಯಣ ವಾಯು ಸರ್ವದೇವತಾ ಸರ್ವದೇವತಾ ಶಂಕರ ಇನ್ನ ಶಂಕರ ಬ್ರಹ್ಮಾತ್ಮಕಂ ಅಂತ ಅರ್ಧ ನರನಾರಿ ರೂಪಗಳಲ್ಲೆಲ್ಲ ನಿಂತಿರುತ್ತದೆ. ಇನ್ನ ಅಕಾರದಲ್ಲಿ ವಿಶ್ವಾಸ, ಉಕಾರದಲ್ಲಿ ತೇಜಸ್, ಮಕಾರದಲ್ಲಿ ಪ್ರಾಜ್ಞ, ನಾದದಲ್ಲಿ ಅನಿರುದ್ಧ, ನಾದದಲ್ಲಿ ತುರಿಯ
ತುರಿಯ
ತುರಿ ಬಿಟ್ಟ ಹೌದಾ, ಎಲ್ಲಿ ಬರ್ಬೇಕು ತುರಿಯ
ವಿಶ್ವ ತೇಜಸ ಪ್ರಜ್ಞ
ವಿಶ್ವ ತೇಜಸ ಪ್ರಾಜ್ಞ ತುರಿಯ
ಆತ್ಮ
ಇಲ್ಲಿ ವಿಶ್ವ ತೇಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಇಲ್ಲಿ ಹೊರಟದೆ ಅಕಾರ ಉಕಾರ ಮಕಾರ ನಾದ ಎಂದು ದೋಷ ಶಾಂತ ಅಶಾಂತರ ಹೇಳಿ ಹೊರಟದೆ. ಅಕಾರದಲ್ಲಿ ವಿಶ್ವ, ಉಕಾರದಲ್ಲಿ ತೇಜಸ, ಮಕಾರದಲ್ಲಿ ಪ್ರಾಜ್ಞ, ನಾದ ನಾದದಲ್ಲಿ ಅನಿರುದ್ಧ, ಬಿಂದುವಿನಲ್ಲಿ ಸಂಪೂರ್ಣ, ದೋಷದಲ್ಲಿ ಸಂಕರ್ಷಣ, ಶಾಂತದಲ್ಲಿ ವಾಸುದೇವ, ಅತಿಶಾಂತದಲ್ಲಿ ನಾರಾಯಣ. ಇನ್ನ ಮುಂದೆ ಹೇಳಕ ಒಂದು ವಾಕ್ಯದಲ್ಲಿ ಹಿಂ ಅಂತ ಹಿಂಕಾರದಿಂದ ಬರತಕ್ಕಂಥ ವಾಕ್ಯ ಇದ್ದರೆ ಅದರಲ್ಲಿ ಪ್ರತ್ಯುಮ್ನ ಇರ್ತಾರೆ. ಯಾಕೆ ಹಿಂಕಾರ ಸಾಮ ಪ್ರತಿಪಾದೆ ಯಾರು? ಹಾಗೆ ಮುಂದೆ ಹೇಳ್ತಾ ಇದ್ದಾರೆ ಪ್ರ ಅಂತ ಬಂದಾಗ ವರ, ನಂತರ ಉತ್ ಅಂತ ಬಂದರೆ ನಾರಾಯಣ, ಉತ್ ಬಂದರೆ ನಾರಾಯಣ, ಪ್ರತಿ ಅಂತ ಬಂದರೆ ಪ್ರತಿಹಾರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಆಕಾರ ಸಹಿತವಾದ ವಾಕ್ಯದಲ್ಲಿ ನಾರಾಯಣ, ಪ್ರ ಇಂದ ಕೂಡಿಕೊಂಡು ಬಂದರೆ ವರಾಹ, ಉತು ಅಂದ್ರೆ ನಾರಾಯಣ, ಪ್ರತಿ ಅಂದ್ರೆ ಅನಿರುದ್ಧ, ಉಪ ಅಂದ್ರೆ ಉಪದ್ರವ ನಾರಸಿಂಹ, ನೀ ಅಂತ ಬಂದರೆ ನಿಧಾನ ಸಂಕರ್ಷಣ ಹೌದಾ. ಸಂಹಿತ ಅಂದ್ರೆ ವೇದ ಪಾಠ, ಸಂಹಿತಾ ಪಾಠದಲ್ಲಿ ವರಾಹ, ಪದಪಾಠದಲ್ಲಿ ವಾಮನ, ಕ್ರಮಪಾಠದಲ್ಲಿ ನರಸಿಂಹ. ಇದೇ ಚಿಂತನೆ ಮಾಡಬೇಕು, ಏನು ಹೊರಸಿಯಾಗಿ ಬೆಳ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಂದರೆ ಆಯಾ ಶಬ್ದಗಳು ಗೊತ್ತಾಯಿತು, ವಾಕ್ಯಗಳು ಗೊತ್ತಾಯಿತು. ಆದರೆ ಇದು ಹೇಗೆ ಚಿಂತನೆ ಸ್ವಾಮಿ, ಇವೆಲ್ಲ ಒಂದು ಸಲ ಚಿಂತನೆ ಮಾಡಿ ಯಾರ್ಯಾರು ಈ ಭೂಮಂಡಲದಲ್ಲಿ ವೇದ ಅಥವಾ ಉಪನಿಷತ್ತುಗಳು ನಾನಾ ರೀತಿಯ ಶಾಸ್ತ್ರ ಪಾಠ ಪ್ರವಚನ ಮಾಡ್ತಾ ಇದ್ದಾರೋ ಅವರವರ ಬಾಯಿಯಲ್ಲಿ ಆಯಾ ವಾಕ್ಯಗಳ ಮುಂದೆ ಇಂತಿಂಥ ವರ್ಣಗಳಿರುವಾಗ ಇಂತಿಂಥ ಭಗವದ್ ರೂಪಗಳು ಹೊರಬರ್ತಾ ಇವೆ, ಆ ರೂಪಗಳಿಗೆ ನಮಸ್ಕಾರ ಆಗತ್ತಲ್ವಾ. ಬಳಸ್ಕೊಳ್ಳಿಕ್ಕೆ ಮಾರ್ಗ ಗೊತ್ತಿರಬೇಕಷ್ಟೆ, ಗೊತ್ತಾದಂಥ ತಿಳುವಳಿಕೆ ಪುಣ್ಯ ಸಾಧನೆ ಆಗುವಂಥ ಮಾರ್ಗ ಗೊತ್ತಿರಬೇಕು. ಅವ್ರು ಯಾರು ಪಾರಾಯಣ ಮಾಡ್ತಾರೆ ನಮ್ಗೆ ಯಾಕೆ ಅಂದ್ರೆ ಬೇರೆ ವಿಷಯ, ಯಾರು ಪಾರಾಯಣ ಮಾಡ್ತಾ ಇದ್ದಾರೆ ಆ ಪಾರಾಯಣ ಮಾಡುವಂತ ಇವೆಲ್ಲ ಬರಬೇಕಾ? ಏನೇನು ವೇದ ಪಾರಾಯಣ, ಉಪನಿಷತ್ ಪಾರಾಯಣ, ಸರ್ವಮೂಲ ಪಾರಾಯಣ ಎಲ್ಲ ಮಾಡ್ತಾರೆ, ಯಾರು ಎಲ್ಲ ಗುಂಪು ಹೋಗ್ತಾರೆ, ನೀವೇನ್ ಮಾಡ್ಲಿಕ್ಕಾಗುತ್ತೆ? ನಮಗಂತೂ ಮಾಡ್ಲಿಕ್ಕಿಲ್ಲಪ್ಪ, ಹೆಂಗಸರ್ನಲ್ಲಿ ಹತ್ತಿರ ಬರ್ಸಲ್ಲ, ಗಂಡಸರ್ನ ಹೋಗಲ್ಲ, ಸಾಮಾನ್ಯ ಲೌಕಿಕ ಜನ ಹೋಗಲ್ಲ, ನೀವಂತೂ ಪಾರಾಯಣಕ್ಕೆ ಹೋಗಿರ್ತೀರ, ನೀವು ಬೇರೆ ವಿಷಯ ಇಲ್ಲ ಅಂದಿಲ್ಲ. ಅದಕ್ಕೆ ಹೇಳ್ತಾರೆ ಪಾರಾಯಣ ಮಾಡುವವರ ಬಾಯಿಯಿಂದ ಈ ಅಕ್ಷರಗಳು ವಾಕ್ಯಗಳು ಆ ಎಲ್ಲ ಬರುತ್ತಲ್ಲ, ಅಂತಹ ಭಗವದ್ ರೂಪಗಳೆಲ್ಲ ಹೊರಗೆ ಬರ್ತಾ ಇವೆ, ಅವೆಲ್ಲ ಕೃಷ್ಣಾರ್ಪಣ ಅಂಬೇಡಿ. ಯಾಕೆ ಅವರು ಕೃಷ್ಣಾರ್ಪಣ ಅಂತಾರೆ, ನೀವು ಕೃಷ್ಣಾರ್ಪಣ ಆಗ್ಲಿಕ್ಕಿಲ್ಲ, ಅವರ ಬಾಯಿಯಿಂದ ಬರುವಂತ ಆ ಭಗವದ್ ರೂಪಗಳಿಗೆ ನಮಸ್ಕಾರ ಸಲ್ಲಿಸಿ ಮಾಡಿದ ನಮಸ್ಕಾರ ದೇವರಿಗೆ ಕೃಷ್ಣಾರ್ಪಣ ಬಿಡಿ. ಹೌದಲ್ಲ, ಕ್ಲಾರಿಟಿ ಬಂತ? ಇಲ್ಲದಿದ್ರೆ ಯಾರು ಬಡಿಸೋದು, ನಾವೇ ಹಣ್ಣು ತಗೊಂಡು ಹೋಗೋದು ಅಂತ ಆಗುತ್ತೆ. ಯಾರು ಮಾಡಿದ್ದಕ್ಕೆ ನಾವು ಕೃಷ್ಣ ಅರ್ಪಣೆ ಅಲ್ಲ, ಅದು ಯಾವ ಅರ್ಪಣೆ ಮಾಡಿಕೊಳ್ಳಲಾರದೇ ಇರುವಂಥವರಿಗೆ ಅದು ಸರಿ. ನಂತರ ಅದರಲ್ಲೂ ಕೂಡ ಯಾರು ಸಂಹಿತಾ ಪಾಠ ಸಂಹಿತ ಋತುವಲ್ಲಿ ಸಂಹಿತಾ ಪಾರಾಯಣ ಮಾಡ್ತಾ ಇದ್ದಾರೆ, ಕೆಲವರು ಪದಪಾಠ ಪಾರಾಯಣ ಮಾಡುತ್ತಾರೆ, ಕೆಲವರು ಕ್ರಮಪಾಠ ಮಾಡುತ್ತಾರೆ. ಹಾ, ಈ ರೀತಿಯಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು, ಅದರ ಮೇಲೆ ಎಲ್ಲ ವೇದಗಳಲ್ಲಿ ನಾರಾಯಣ, ಇಷ್ಟೆಲ್ಲ ಬರ್ತಾ ಇದ್ದಾರೆ. ಆ ಭಗವತ್ ರೂಪಗಳೆಲ್ಲದಕ್ಕೂ ನಮಸ್ಕಾರ ಅಂತ ಹೇಳಿಬಿಟ್ಟು ಆ ನಮಸ್ಕಾರವನ್ನು ಭಗವಂತ ಮಾಡಿ ನಂತರ ಹೇಳ್ತಾ ಇದ್ದಾರೆ. ಸಂಹಿತ ಅಂತ ಹೇಳ್ತದೆ, ಸಮ್ಯಕ್ ಹಿತ, ಚೆನ್ನಾಗಿ ಒಟ್ಟಾಗಿ ಯಾವ ಯಾವ ಭಗವತ್ ರೂಪದ ಕುರಿತು ತಿಳಿಸಬೇಕೋ ಎಲ್ಲವನ್ನ ಒಂದು ಕಡೆ ಕ್ರೋಢೀಕರಿಸಿ ತಿಳಿಸಿಕೊಡುವ ಪ್ರಗತ ಸಂಹಿತ. ನಂತರ ಈ ಲೌಕಿಕ ಅಲೌಕಿಕ ಶಬ್ದ ರಾಶಿ ಘಟಕೇಶು ಪಂಚಾಶತ್ ವರ್ಣೇಶು, ಎಲ್ಲ ವರ್ಣಗಳಲ್ಲಿ ಎಷ್ಟು ರೂಪಗಳಿವೆ? ಐವತ್ತು, ಐವತ್ತು ಪ್ಲಸ್ ಒಂದು ಕ್ಷ ಅಂತ ಸೇರ್ತಾರೆ. ಅಷ್ಟೇ ಅಲ್ಲದೆ ಇವು ಎಷ್ಟು ರೂಪಗಳಿವೆ ಅಂದ್ರೆ ಷಷ್ಟಿ ಉತ್ತರ ಶತತ್ರಯ ರೂಪಾಣಿ, 360 ರೂಪಗಳು ಬರ್ತಾ ಇವು ಈ ಶಬ್ದಗಳು ಅಕ್ಷರಗಳೆಲ್ಲ ಅವೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅಷ್ಟೇ ಅಲ್ಲದೆ ವರ್ಣಾತ್ಮಕ ಶಬ್ದ ಚೇತನಾಚೇತನಾತ್ಮಕ ಪ್ರಪಂಚ ಸೃಷ್ಟಿ ಸ್ಥಿತಿ ಸಂಹಾರಾದ ಪ್ರವೃತ್ತಾನಿ ತತ್ರ ತತ್ರ ಸ್ಥಿತ್ವ ತತ್ತತ್ಸತ್ತಾದಿ ಪ್ರಧಾನ ತತ್ತತ್ಕ್ರಿಯ ಪ್ರವರ್ತಕಾನಿ ತತ್ತದಾಕಾರಾಣಿ ತತ್ತಚ್ಛಬ್ದವಾಚ್ಯಾನಿ ಭಗವತ್ ರೂಪಾಣಿ ತಥಾ ತದ್ಗುಣಾನ್ ಕರ್ಮಾಣಿ ಚ ಪ್ರಕಾಶ. ಈ ಶಬ್ದಗಳೇನು ಮಾಡ್ತಾ ಇರ್ತಾರೆ, ಭಗವಂತನ ನಾನಾ ವಿಧ ರೀತಿಯಾದ ರೂಪಗಳು. ಕೆಲವು ರೂಪಗಳು ಜಗತ್ತಿನ ಸೃಷ್ಟಿಯನ್ನು ಮಾಡು, ಕೆಲವು ಪಾಲನ, ಕೆಲವು ಸಂಹಾರ, ಕೆಲವು ಆಯಾ ಆಕಾರದಲ್ಲಿ ಇದ್ದುಕೊಂಡು ಎಲ್ಲವೂ ನಡೆಸ್ತಾ ಇರುತ್ತೆ. ಅಂತಹ ಎಲ್ಲ ಭಗವದ್ ರೂಪಗಳ ವರ್ಣನೆ ಈ ವರ್ಣಗಳು ಮಾಡು. ಈ ವರ್ಣಗಳ ಕೆಲಸ ಏನು ಅಂದರೆ ಇಡೀ ಶಬ್ದಗಳು ವರ್ಣಗಳು ಆ ಭಗವಂತನನ್ನೇ ಸ್ತೋತ್ರ ಮಾಡುತ್ತೆ. ಯಾವ ಭಗವಂತನನ್ನ? ಸೃಷ್ಟಿ ಸ್ಥಿತಿ ನಿಯಮನ ಮಾಡುವುದರಲ್ಲಿ ಅನೇಕ ರೂಪಗಳು ತಗೊಂಡ ಭಗವದ್ ರೂಪ ಏನಿದೆ ಆ ಎಲ್ಲ ರೂಪಗಳನ್ನು ವರ್ಣನೆ ಮಾಡುತ್ತಾ ಇವೆ ಈ ಎಲ್ಲ ಶಬ್ದಗಳು. ನಮ್ಮ ಬಾಯಿಯಿಂದ ಬಂದ ಲೌಕಿಕ ಶಬ್ದಗಳು ದೇವರನ್ನೇ ಹೊಗಳತಾ ಇವೆ, ಅಲೌಕಿಕ ಶಬ್ದಗಳು ಕೂಡ ವಿಶೇಷವಾಗಿ ಭಗವಂತನನ್ನೇ ಹೊಗಳತಾ ಇವೆ. ಒಟ್ಟಾರೆ ಇಷ್ಟೆಲ್ಲ ಚಿಂತನೆ ನಮಗೆ ಬರಬೇಕು, ಬರಲೇಬೇಕು, ಬರಲೇಬೇಕು ಅಂದಾಗ ಬರುತ್ತೆ, ಬರೀ ಬರಬೇಕು ಅಂದಾಗ ಬರಲ್ಲ, ಬಂದರೆ ಸಾಕು ಅಂತ. ಇಷ್ಟೆಲ್ಲ ಹೇಳ್ತಾರೆ ತಾನ್ಯತಾನಿ ಸರ್ವಾಣಿ ಮನಸ ಅನುಭವತಿ ಭಗವಾನ್. ಈ ಶಬ್ದಗಳಿಂದ ಬರತಕ್ಕಂಥ ಭಗವದ್ ರೂಪಗಳೆಲ್ಲ ವಾಕ್ ಇಂದ್ರಿಯದಲ್ಲಿ ಇರತಕ್ಕಂಥ ಭಗವದ್ ರೂಪಕ್ಕೆ ಸೇರಿದಾಗ ವಿಶೇಷವಾಗಿ ಭಗವಂತ ಆ ಮಾತಿನ ಮೂಲಕ ಆನಂದವನ್ನು ನಮಗೆ ಕೊಡುತ್ತಾರೆ, ತಾನು ಸ್ವೀಕಾರ ಮಾಡಿ ನಮಗೆ ಕೊಡುತ್ತಾ ಇದ್ದಾನೆ. ಇಷ್ಟು ವಾಕ್ ಇಂದ್ರಿಯದ
ವ್ಯಾಪಾರ.
ಬಿಂಬಸ್ಯ ಗ್ರಹಣೇಚ್ಛಾ, ಬಿಂಬನ ಗ್ರಹಣ ಅಂದ್ರೆ ನಮಗೆ ಕೈಯಿಂದ ಹಿಡಿಸಿ ಅಥವಾ ಚೆನ್ನಾಗಿ ಗ್ರಹಣ ಮಾಡಿಸಿ ಭಗವಂತ ತಾನು ಆನಂದಪಟ್ಟು ನಮಗೆ ಆನಂದವನ್ನು ಕೊಡಬೇಕು ಎಂದು ಕೊಡುತ್ತಾನೆ. ಆವಾಗ ಬಿಂಬನ ಪಾಣೀಂದ್ರಿಯ ಕೆಲಸ ಶುರು ಮಾಡುತ್ತೆ. ಇಲ್ಲಿವರೆಗೂ ನಮ್ಮ ಪಾಣೀಂದ್ರಿಯದವರೆಗೂ ಆಗುತ್ತೆ. ಬಿಂಬನ ಪಾಣೀಂದ್ರಿಯ ವಾಸುದೇವ, ಬಿಂಬನ ಪಾಣೀಂದ್ರಿಯ ವಾಸುದೇವ. ಆ ವಾಸುದೇವ ಇಂದ್ರಿಯ ಹೇಳಿ ಶುರು ಮಾಡುತ್ತೆ ಯಾವುದು? ನಾಲ್ಕು ಕೈಗಳು ಬಿಂಬ ಸಂಸ್ಥಾಪನಾ ಪ್ರಕರಣಕ್ಕೆ ಹೋಗಿ ಅಲ್ಲ ಸಾಮಾನ್ಯವಾಗಿ ವಾಸುದೇವ ವಾಸುದೇವ ಇಲ್ಲಿ ವಾಸುದೇವ ಅಂತ ಹೇಳಿದ್ರು. ವಾಸುದೇವನೇ ಕೆಲಸ ಮಾಡಿಸ್ತಾನೆ ಅಂತ. ಅದಕ್ಕೆ ಬಿಂಬನ ಪಾಣೀಂದ್ರಿಯ ವಾಸುದೇವ, ಅಲ್ಲಿ ದೇವರ 24 ರೂಪಗಳು, ನಮ್ಮ ಸ್ವರೂಪ ಪಾಣೀಂದ್ರಿಯ, ಅಲ್ಲಿ ವಾಸುದೇವ ರೂಪ ದೇವರ 24 ರೂಪಗಳು. ನೀವೇ ಹೇಳಿ ವಾಯುದೇವರ 24 ರೂಪಗಳು, ಲಿಂಗದೇವ ವಾಸುದೇವ ಅಲ್ಲಿ 24 ರೂಪಗಳು, ಅಲ್ಲಿ ಭಗವಂತನ 24 ಅನಿರುದ್ಧದೇವ, ಅಲ್ಲಿ ಪ್ರಾಣಿಂದ್ರಿಯ, ಅಲ್ಲಿ ವಾಸುದೇವ 24 ರೂಪಗಳು, ಬ್ರಹ್ಮವಾಯು ರೂಪಗಳು, ಮಿಕ್ಕದೇವರು. ಹಾಗೆ ಸ್ಥೂಲದೇವದ ಪ್ರಾಣೇಂದ್ರಿಯ ವಾಸುದೇವ ರೂಪ 24 ರೂಪಗಳು, ಬ್ರಹ್ಮವಾಯು ರೂಪಗಳು ಮತ್ತು ಮಿಕ್ಕದೇವರ ರೂಪಗಳು. ಹಾಗಾದರೆ ಬಿಂಬನ ಪಾಣೀಂದ್ರಿಯದಿಂದ ಹೊರಟ ಭಗವದ್ರೂಪಗಳು ಅಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಕೊನೆಗೆ ಸ್ಥೂಲ ದೇಹದ ಪಾಣೀಂದ್ರಿಯದಲ್ಲಿರತಕ್ಕಂಥ ವಾಸುದೇವನಿಂದ ವಾಸುದೇವನಿಗೆ 24 ರೂಪಗಳು, 24 ರೂಪಗಳಿಗೆ ಹಾಗೆ ಆಯಾ ದೇವತೆಗಳ ರೂಪಗಳು, ಆಯಾ ದೇವತೆಗಳ ರೂಪಗಳಿಗೆ ಐಕ್ಯ ಆದಾಗ ಕೈಯಿಂದ ಒಂದು ವ್ಯಾಪಾರ. ಎಷ್ಟು ಸಲ ಕೈ ಕದಲಿಸುತ್ತೀವಿ ಎಲ್ಲ, ಏನು ಖುಷಿ ಬಂದಂತೆ ಕೈಯೆಲ್ಲ ಅದು ಮಾಡ್ತೀವಲ್ಲ, ಇದೆಲ್ಲ ಹಾಗೇ ನಡೀತಾ ಇದೆ. ಇನ್ನ ಈ ಒಂದು ವಿಶೇಷವಾಗಿ ಕ್ರಿಯೆಯಲ್ಲಿ ಹಿಡಿಯೋದು, ಬಗ್ಗಿಸೋದು, ಈ ಎಲ್ಲ ಅದರಲ್ಲಿ ದೇವರ ದೇವತೆಗಳ ವಿಶೇಷವಾದ ರೂಪಗಳು ಹೊರಬರ್ತಾ ಇರುತ್ತೆ. ಆ ರೂಪಗಳನ್ನು ಈ ಪಾಣೀಂದ್ರಿಯದಲ್ಲಿರ್ತಕ್ಕಂಥ ಭಗವದ್ ರೂಪಗಳು ದೇವತೆಗಳ ರೂಪಗಳು ಗ್ರಹಣ ಮಾಡಿದಾಗ ಅಲ್ಲಿ ವಿಶೇಷವಾದ ಸಂತೋಷ ಇತ್ಯಾದಿಗಳು ಎಲ್ಲ ಪ್ರಕಟ ಆಗ್ತವೆ. ಉತ್ತರ ಭಾಗೇಂದ್ರಿಯದಲ್ಲಿ ಯಾವ ರೂಪ ನೋಡಮ್ಮ ವಾಸುದೇವ ವಾಕ್ ಆಯಿತು, ಪಾಣಿ ಆಯಿತು, ಅದ ಮೇಲೆ ಪಾದ ಯಾವುದು ಚಂದ್ರ ಹೌದಾ, ಮತ್ತು ಹೇಳಿ ಮತ್ತು ಹಾಗೆ ಬಿಡಬೇಕಲ್ಲ ಒಂದು ಇಂದ್ರಿಯದ ಹೇಳಿ ಬಿಟ್ಟದೆಲ್ಲ ಹೀಗೆ ಆಗುತ್ತದೆಲ್ಲ ಹಾಗೆ ಅಂದ್ರೆ ನಾನು ಹಾಗೆಯೇ ಮಾಡ್ತೇನೆ. ಅದರಿಂದ ಎಲ್ಲ ಇಂದ್ರಿಯದ ವ್ಯಾಪಾರ ಬೇಸರವಿಲ್ಲದೆ ಗಜಿಬಿಜಿ ಆಗದೆ ಅವಸರ ಮಾಡದೆ ಎಲ್ಲವನ್ನೂ ಚಿಂತನೆ ಅವಶ್ಯ ಮಾಡಬೇಕು. ಯಾರಿಗಾಗಿ ಮಗಾಗಿ ದೇವರಿಗೋಸ್ಕರ ಮಾಡ್ತಾರೆ, ನಮಗೋಸ್ಕರ ಅಲ್ಲ. ಆದ್ದರಿಂದ ಯಾವಾಗ ಬಿಂಬನಿಗೆ ಗಮನ ಇಚ್ಛಾ ಅಂದರೆ ನಮ್ಮಿಂದ ಹೊರಡಿಸಬೇಕು ಕರ್ಕೊಂಡು ಬರಬೇಕು ಅಂತ ಇಚ್ಛಾ ಬರುತ್ತೋ ಸಂಕರ್ಷಣನೆಂಬ ಬಿಂಬನ ಕಾರ್ಯ ಬಿಂಬನ ಪಾದೇಂದ್ರಿಯ ಅಲ್ಲಿ ಭಗವಂತನ ರೂಪಗಳು, ಸ್ವರೂಪದೇವದ ಪಾದೇಂದ್ರಿಯ ಅಲ್ಲಿ ಸಂಕರ್ಷಣ 24 ಭಗವದ್ ರೂಪಗಳು, ವಾಯುದೇವರ 24 ರೂಪಗಳು ಅಲ್ಲಿ ಭಗವಂತ, ಹಾಗೆ ಲಿಂಗದೇಹ ಅಲ್ಲಿ ಸಂಕರ್ಷ ಲಿಂಗದೇಹದ ಪಾದೇಂದ್ರಿಯದಲ್ಲಿರುವ ದೇವರ 24 ರೂಪಗಳು ಸೆಟ್ ನಾಲ್ಕು ಜನ. ಹಾಗೆ ಅನಿರುದ್ಧ ದೇವ ಅಲ್ಲಿ ಪಾಣೀಂದ್ರಿಯ ಪಾದೇಂದ್ರಿಯ, ಆ ಪಾದೇಂದ್ರಿಯದಲ್ಲಿ ಸಂಕರ್ಷಣ ರೂಪ 24 ರೂಪಗಳು, ಬ್ರಹ್ಮ ರೂಪಗಳು ಅವರಲ್ಲಿ ರೂಪಗಳು ಮತ್ತೆ ದೇವರ. ಹಾಗೆ ಸ್ಥೂಲ ದೇಹದಲ್ಲೂ ದೇವರ ರೂಪ ಸಂಕರ್ಷಣ ರೂಪ 24 ರೂಪಗಳು, ಬ್ರಹ್ಮವಾಯು ಸರಸ್ವತಿ ಭಾರತೀಯ ರೂಪಗಳು ದೇವರು. ಹೀಗೆ ಬಿಂಬನಿಂದ ಹೊರಟಂತಹ ರೂಪಗಳ ಪರಂಪರ ಸ್ಥೂಲ ದೇಹದ ಪಾದೇಂದ್ರಿಯದವರೆಗೆ ಬಂದು ಅಲ್ಲಿ ಅಲ್ಲಿ ದೇವರ ದೇವತೆಗಳ ರೂಪಗಳು ಪ್ರಕಟ ಆದಾಗ ಕಾಲಿಂದ ಒಂದು ವ್ಯಾಪಾರ ಅಂದರೆ ಕಾಲು ಹೆಜ್ಜೆ ಹಾಕೋದು, ಆಚೆ ಈಚೆ ಮಾಡೋದು, ಬೆರಡು ಹೇಗನ್ನೋದು, ಹಾಗನ್ನೋದು, ಏನೇನಿರುತ್ತೆ ಅವೆಲ್ಲವೂ ಇದೇ ಕ್ರಮದಲ್ಲಿ ಈಚ್ ಅಂಡ್ ಎವರಿ ಮೂಮೆಂಟ್ ಹೀಗೆ ಬರಬೇಕು. ಮಾಡೋದು ಹೀಗಾಗ್ತಾರೆ ಎಷ್ಟು ಸಲ ಮಾಡಿರ್ತೀವಿ ಅಲ್ವಾ. ನಂತರ ಗಮನಾಧಿಕ್ರಿಯ ಆಗುತ್ತಲ್ಲ, ತದನಂತರ ಬಿಂಬನಿಗೆ ಮಲಮೂತ್ರಾದಿ ವಿಸರ್ಗೇಚ್ಛ ನಮ್ಮಿಂದ ಮಲಮೂತ್ರಾದಿ ಪಾಯಿ ಉಪಸ್ಥ ಅದನ್ನು ತಿಳಿಸಿಕೊಡಬೇಕು. ಅದು ಕೂಡ ಇದೇ ಥರ ವಿಶೇಷವಾಗಿ ಬರತಕ್ಕಂಥದ್ದು ಅಂತ ನಾನು ಹೇಳ್ತಾ ಇದ್ದೇನೆ. ನೀವು ಹೇಳಬಾರ್ದು, ನೀವು ಒಬ್ಬರೇ ಕೂತು ಪಾಯಿ ಉಪಸ್ಥ ಎರಡನ್ನು ಕೂಡ ಚಿಂತನೆ ಮಾಡಬೇಕು. ಅಲ್ಲಿ ಯಾವ ಯಾವುದು ಬಾಯುವುದು ಯಾವುದು ಪ್ರದ್ಯುಮ್ನ ಬಾಯುವೊಂದಿಯ ಪ್ರದ್ಯುಮ್ನ ಉಪಸ್ಥ ನಾರಾಯಣ ಈ ರೀತಿಯ ಚಿಂತನೆ ಅದೊಂದು ಗೊತ್ತಾಗುತ್ತೆ ಸರ್. ಮಿಕ್ಕದೆಲ್ಲ ಎಲ್ಲ ಒಂದೇ ಸಿಸ್ಟಮ್ ಅಂದ್ರೆ ನಮ್ಮ ಮಲಮೂತ್ರ ವಿಸರ್ಜನೆ ಮಾಡಿಸುವಾಗಲೂ ಭಗವಂತನ ರೂಪಗಳು ಪ್ರಕಟ ಅದೆಂಥ ವ್ಯಾಪಾರ ರೂಪಗಳು ಪ್ರಕಟ ಆಗಿ ಹೊರಗೆ ಬಾರದಿದ್ದರೆ ಮಲಮೂತ್ರ ವಿಸರ್ಜನೆಯೂ ನಮ್ಮಿಂದ ಆಗುವ ಈ ಥರ ಭಗವಂತ ಚೆನ್ನಾಗಿ ಮಾಡಿಸಿಕೊಡ್ತಾ ಇದ್ದಾನೆ. ತದನಂತರ ಉಪಸ್ಥೇಂದ್ರಿಯದಿಂದ ಮಲಮೂತ್ರ ಮೂತ್ರಾದಿಗಳು ಮಾತ್ರ ಅಲ್ಲದೆ ಏನು ಈ ಮೈಥುನಾದಿಗಳಲ್ಲಿ ನಡೆಯುತ್ತಲ್ಲ ಅಲ್ಲೂ ಕೂಡ ಇದೇ ಥರ ಭಗವಂತ ರೂಪಗಳು ಹೊರಡುತ್ತಾ ಇವೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ಬೇಕು. ನಂತರ ಮುಂದೆ ಹೇಳ್ತಾ ಇದ್ದಾರೆ ಪಂಚ ಮಹಾಯಜ್ಞ ಸಂಧಿ ಅಥವಾ ಜೀವಹೋಮ ಪ್ರಕರಣದಲ್ಲಿ ಕೊನೆಯಲ್ಲಿ ತಿಳಿಸಿಕೊಟ್ಟಂತಹ ಸ್ತ್ರೀ ಹೌದ ಯೋಷಾಕ್ತಿನಿ ಅಲ್ಲಿ ಬರುವ ಚಿಂತನೆಯನ್ನು ಇಲ್ಲೆಲ್ಲ ಚೆನ್ನಾಗಿ ತಿಳಿಸಿಕೊಡ. ಅಲ್ಲಿ ಏನೇನು ಉಪಸ್ಥತತ್ವ ಯೋನಿ ಅಲ್ಲಿ ಭಗವದ್ ರೂಪಗಳ ಚಿಂತನೆ ಅವನ್ನೆಲ್ಲ ವಿವರಿಸಿಕೊಟ್ಟು ವಿಶೇಷವಾಗಿ ಆ ಭಗವಂತನ ವೀರ್ಯದಿಂದ ಆ ವೀರ್ಯ ತಂದೆಯಿಂದ ತಾಯಿ ಹೊಟ್ಟೆಗೆ ಬಂದಾಗ ಅಲ್ಲಿ ಭಗವದ್ ರೂಪ ಇರುತ್ತೆ. ಆ ವೀರ್ಯವನ್ನು ಧಾರಣೆ ಮಾಡಿದ್ದಕ್ಕೆ ಗರ್ಭವತಿ ಆಕೆಯನ್ನು ಗೌರವ ಪಡಬೇಕಂತ ಆಕೆಗೆ. ಯಾಕೆ ಅಂದರೆ ತುಂಬ ಜನ ನಡೆಯ ಗರ್ಭವತಿ ಅಂದ್ರೆ ಕೂಡ ಬಾಮ್ಮ ಕೂಡಮ್ಮ ಅಂತ ತುಂಬ. ಯಾಕೆ ಅಂದರೆ ಅಲ್ಲಿ ಭಗವದ್ ರೂಪ ಬಂದಿರುತ್ತಾದ್ರಿಂದ ಆದರ ತಾನಾಗಿ ಬರುತ್ತೆ ಜನಗಳಲ್ಲಿ. ಹಾಗೆ ಹುಟ್ಟಿದ ಮಗುವಿನಲ್ಲೂ ತುಂಬ ಆದರ ಬರುತ್ತಾ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಭಗವದ್ ರೂಪ ಇರುತ್ತೆ. ಜ್ಞಾನಿಗಳು ದೇವರ ದೃಷ್ಟಿಯಲ್ಲಿ ಆಧಾರ ಮಾಡುತ್ತಾರೆ, ಗೊತ್ತಿಲ್ಲದವರು ಬರೀ ಕೂಸಿಗೆ ಅಂತ ಮಾಡಿಬಿಡ್ತಾರೆ. ಸರಿ, ತದನಂತರ ಭಗವಂತ ಅದಕ್ಕೆ ಹೇಳ್ತಾ ಇದ್ದ ಜ್ಞಾನಿನ ತದುಭಯ ಸಂಭಾವನೆ ಭಗವತ್ ಸಂಭಾವನೆಯುವ ಆ ಸ್ತ್ರೀಯರನ್ನಾಗಲಿ ಅಂದರೆ ಗರ್ಭಿಣಿ ಸ್ತ್ರೀಯರನ್ನಾಗಲಿ ಮಕ್ಕಳನ್ನಾಗಲಿ ಚೆನ್ನಾಗಿ ನೋಡಿಕೊಳ್ಳುವವರು ನೋಡ್ಕೊಳ್ತಾರೆ. ಮಾಮೂಲು ಜನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚು ನೋಡ್ಕೊಳ್ತಾರೆ. ಅಯ್ಯೋ ಇವ್ರಿಗೆ ಇನ್ನೂ ಅಭಿಮಾನ ಜಾಸ್ತಿ, ಹೆಂಡತಿ ಮ್ಯಾಲ ಇನ್ನೂ ಅಭಿಮಾನ ಜಾಸ್ತಿ, ಹುಟ್ಟಿದ ಮಗು ಮ್ಯಾಲ ಇನ್ನೂ ಅಭಿಮಾನ ಜಾಸ್ತಿ, ಇದೇನಪ್ಪ ಇವರಿಗೆ ಅಭಿಮಾನ ಜಾಸ್ತಿ ಅಂದರೆ ಅವ್ರಿಗೆಲ್ಲ ಒಡಗಿರುವ ದೇವರ ಮೇಲೆ ಮಾಡ್ತಾ ಇರ್ತಾರೆ ಹೇಳುತ್ತಾರ ಬಾಯಿಂದ ಹೇಳ್ತಾರೆ. ತದನಂತರ ಇಲ್ಲಿ ಜೀವನ ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಅತ್ರ ಸ್ವಾಭಾವಿಕೇಶು ಜೀವಸ್ಯ ಜ್ಞಾನ ಇಚ್ಛಾದಿ ಗುಣೇಶು ಪ್ರಿಯಾಶುಚ ವಿಷ್ಣೋ ಜ್ಞಾನ ಇಚ್ಛಾದಯೋ ಗುಣ ಪ್ರಿಯಾಶ್ಚ ಪ್ರೇರಕತ್ವೇನ ವರ್ತಂತೆ. ಜೀವನ ಜ್ಞಾನ ಇಚ್ಛಾ ಪ್ರಿಯ ಹೌದಾ, ಮೂರು ಇರೋದು. ಆ ಮೂರರಲ್ಲಿ ಭಗವಂತನ ಜ್ಞಾನ ಇಚ್ಛಾ ಪ್ರಿಯ ಮೂರು ಪ್ರೇರಕವಾಗಿ ತಾನೇತಾನ್ ಸ್ವಾಭಾವಿಕಾನ್ ಗುಣ ಪ್ರಿಯಾಶ್ಚ ಹೇತಂತ್ರತ್ವ ಇವ ಸ್ವೇನ ಇವ ತದಾ ತದಾ ಉತ್ಪತ್ತಮಾನೇಶು ದ್ರವ್ಯೇಶು ಗುಣೇಶು ಪ್ರಿಯಾಶು ಚ ಅಂತರ್ಯಾಮಿತೆಯ ಕೆಡ್ತಾರೆ. ಯಾವ ಜೀವರಾಶಿಗಳ ಪದಾರ್ಥಗಳ ಸ್ವಭಾವಗಳನ್ನು ಗುಣಗಳನ್ನು ಕ್ರಿಯೆಗಳನ್ನು ನಿಪವಾಗಿಟ್ಟುಕೊಂಡು ಅದರೊಳಗೆ ತಾನೇ ತನ್ನ ಜ್ಞಾನ ಇಚ್ಛಾ ಗುಣ ಕ್ರಿಯ ಇವುಗಳನ್ನು ಇಟ್ಟು ಭಗವಂತ ಆವಾಗವಾಗ ತನ್ನ ಗುಣಗಳನ್ನು ಪ್ರಕಟ ಮಾಡುತ್ತಾ ಅಲ್ಲಿ ಪ್ರವರ್ತಮನಾಗಿರ್ತಾನೆ, ಆಯಾ ಆಕಾರದಿಂದ ಇರ್ತಾನೆ, ಆಯಾ ಹೆಸರಿನಿಂದ ತಾನು ಅನೇಕ ರೂಪಗಳಿಂದ ಹೊರಟು ಬರ್ತಾ ಇರ್ತಾನೆ. ಭಗವಂತ ವಿಶೇಷವಾಗಿ ಎಲ್ಲ ಕಡೆ ಶಕ್ತಿ ರೂಪನಾಗಿ ನಿಂತು ಎಲ್ಲವನ್ನ ಕೆಲಸ ಮಾಡಿಸ್ತಾ ಇರ್ತಾನೆ. ಒಟ್ಟಾರೆ ಇಂದ್ರಿಯ ವ್ಯಾಪಾರ ಪ್ರಕರಣದ ಕೊನೆಗೆ ಹೇಳೋದೇನು, ಎಲ್ಲ ಇಂದ್ರಿಯಗಳಲ್ಲಿ ಇವನೇ ನಿಂತು ಅವರವರಿಗೆ ಜ್ಞಾನ ಇಚ್ಛಾ ಕ್ರಿಯ ಜ್ಞಾನ ಇದನ್ನು ಮಾಡಬೇಕು, ಇದು ಹೀಗಿದೆ ಎಂಬ ಜ್ಞಾನ, ಇದನ್ನು ಮಾಡಬೇಕೆಂಬ ಇಚ್ಛಾ, ಅದಕ್ಕೆ ತಕ್ಕಂಥ ಕ್ರಿಯ. ಆ ಕ್ರಿಯೆ ಯಾವುದರಿಂದ? ಪಂಚಕರ್ಮೇಂದ್ರಿಯಗಳಲ್ಲಿ ಯಾವುದಾದರೂ ಆಗ್ಬೋದು, ಪಂಚ ಜ್ಞಾನೇಂದ್ರಿಯಗಳಲ್ಲಿ ಯಾವುದೂ ಆಗ್ಬೋದು. ಆ ಎಲ್ಲವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ನಿತ್ಯವೂ ಅನುಸಂಧಾನ ಮಾಡಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕ್ರಿಯೆ ಆಗುತ್ತೆ, ಕ್ರಿಯ ನಿಂತುಬಿಡುತ್ತೆ, ಕ್ರಿಯಾನಾಶ. ಕ್ರಿಯಾನಾಶ ಆದರೆ ಅಲ್ಲೂ ಭಗವದ್ ರೂಪ ಹುಟ್ಟುತ್ತೆ. ಕ್ರಿಯೆ ಆದಾಗ ಭಗವದ್ ರೂಪ ಹುಟ್ಟುತ್ತೆ ಅದು ಹೇಳ್ತಾರೆ. ತತ್ತನ್ನಾಶನಾದಿ ಕ್ರಿಯಾಸ್ವಪಿ ನಿಯಾಮಕಾನಿ ಅಂತರ್ಗತಾನಿ ರೂಪಾಂತರಾಣಿ ಪ್ರಾದುರ್ಭವಂತಿ. ನಾನಾ ಕ್ರಿಯೆಗಳು ನಾಶ ಆದಾಗ, ಕ್ರಿಯಾನಾಶ ಅಂದ್ರೆ ಕ್ರಿಯಾ ನಿಂತು ಮಾಡ್ತಾ ಇದ್ದೀವಿ, ನಾಶ ಆಯ್ತಾರೆ,
ಸಮಾಪ್ತಿ ಅಂತ,
ಸಮಾಪ್ತಿ ಅಂತ ಕ್ರಿಯಾನಾಶ
ನಿಂತೋಗುತ್ತೆ.
ಪೂರ್ಣಗೊಳಿಸುವುದು
ಎರಡು ಆಗುತ್ತೆ,
ಪೂರ್ಣಗೊಳಿಸುವುದು ಹೌದು. ಹಾಗೆ ಕ್ರಿಯೆ ಆಗುವುದು ಇಲ್ಲ, ಇಲ್ಲ ಇಲ್ಲ ಅಂದ್ರೆ ನಾಶ ಆಗ, ಕ್ರಿಯೆ ಆಗ್ತಿತ್ತು ಕ್ರಿಯೆ ನಾಶ ಆಯ್ತು, ನಿಂತು ಹೋಯ್ತು ನಾಶ ಆಯಿತು. ಅಂದ್ರೆ ಏನಾದರೂ ನಾಶ ಆದರೆ ಅಂದ್ರೆ ಒಂದು ಪದಾರ್ಥ ಹುಟ್ಟಿದಾಗ ಭಗವದ್ ರೂಪ ಹೇಗೆ ಹುಟ್ಟುತ್ತೋ, ಪದಾರ್ಥ ನಾಶ ಆದಾಗಲೂ ಕೂಡ ಭಗವದ್ ರೂಪ ಹುಟ್ಟಿ ಬರುತ್ತೆ ಅಂತ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾ ಕೊನೆಗೆ ಹೇಳ್ತಾರೆ. ತದಾಧಿಷ್ಠಿತಂ ಕಿಂಚಿದಪಿ ಚೇತನಂ ಅಚೇತನಂ ವಾ ನಾಸ್ತಿ. ಇಷ್ಟು ತಲೆಯಲ್ಲಿ ಬರಲಿ ಏನಂತ, ಅವನಿಲ್ಲದಂಥ ಚೇತನವಾಗಲಿ ಅಚೇತನವಾಗಲಿ ಇಲ್ಲ, ಅವನು ಪ್ರತಿಯೊಂದು ಕಡೆ ಇದ್ದಾನೆ ಇದ್ದಾನೆ ಇದ್ದಾನೆ. ಹಾಗೆ ಲಕ್ಷ್ಮೀದೇವಿಯೂ ಇಲ್ಲದ ಜಾಗವಿಲ್ಲ. ಏವಂ ರಮಾಭಿ ಸರ್ವಾಂತರ್ಗತೈ ಸ್ವರೂಪೈ ಶ್ರೀಹರಿಂ ಪೂಜೆ. ಬ್ರಹ್ಮಾಂಡದ ಕಣಕಣದಲ್ಲಿರುವ ಭಗವದ್ ರೂಪಗಳನ್ನು ತಾನೂ ಅನಂತ ರೂಪವನ್ನು ಧಾರಣೆ ಮಾಡಿ ಭಗವಂತನ ಪೂಜಾ ಮಾಡುತ್ತಾರೆ. ಏವಂ ಬ್ರಹ್ಮಾಪಿ ವಾಯುರಮಿ, ಹಾಗೆ ಏವಂ ಇತರೇಪಿ ದೇವಾ ಯಥಾಯಥಂ ಅನಂತ ರೂಪೈ ಶ್ರೀಹರಿಂ ಪೂಜೆಯಂತಿ. ಎಲ್ಲ ದೇವತೆಗಳು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅನಂತ ರೂಪಗಳಿಂದ ಶ್ರೀಹರಿಯನ್ನ ಪೂಜಾ ಮಾಡ್ತಾ ಇದ್ದಾರೆ. ಅನಂತ ಶಬ್ದ ದೇವರ ರೂಪಗಳು ಎಷ್ಟು ಅನಂತವು, ಮಿಕ್ಕವರಿದ್ದು ಅನಂತ ಅಂದ್ರೆ ಅಷ್ಟೇ ಅಂತಲ್ಲ, ತಮಕ್ಕಿಂತ ಚಿಕ್ಕವರಿಗೆ ಎಟಕದ್ದು ಅಂತ ಶಬ್ದ. ಆ ರೀತಿಯಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಅರ್ಥ ಆಯಿತೋ? ಆಯಿತು, ಆಗಿಲ್ಲ ಆಗ್ತಿಲ್ಲ, ಆಯಿತು ಪೂರ್ಣ ಆಗಲಿಲ್ಲ. ಪೂರ್ಣ ಆಗಬೇಕಾದ್ರೆ ಏನು ಎಷ್ಟು ಸಲ ಕೇಳಬೇಕು, ಕೇಳಿದ್ದನ್ನ ಮೆಲಕು ಹಾಕಬೇಕು, ಹಾಕ್ತಾರೇ ಇರಬೇಕು. ಇದು ಗಟ್ಟಿಯಾಗಿ ನಮ್ಮ ಚಿಂತನೆಗೆ ಅನುಭವಕ್ಕೆ ಎಟಕುವ ಪರ್ಯಂತ ಸದಾ ಮೆಲಕು ಹಾಕ್ತಾ ಇರಬೇಕು, ಕೇಳ್ತಾ ಇರಬೇಕು, ಮೆಲಕು ಹಾಕ್ತಾ ಇರಬೇಕು, ಕೇಳ್ತಾ ಇರಬೇಕು. ಯಾಕಂದ್ರೆ ಕೇಳಿ ಮೆಲಕು ಹಾಕುವಾಗ ತಪ್ಪು ಹೊರಡುತ್ತೆ, ತಿಳ್ಕೊಂಡದ್ದೇ ತಪ್ಪಾಗಿರುತ್ತೆ, ತಪ್ಪಾದದ್ದೇ ಗಟ್ಟಿಯಾಗಬಾರದು. ಅದಕ್ಕೆ ಮತ್ತು ಕೇಳಬೇಕು, ಕೇಳಿ ಮತ್ತು ಸರಿ ಮಾಡ್ಕೋಬೇಕು, ಮತ್ತು ಮೆಲಕು ಹಾಕಬೇಕು. ಕೊನೆಗೆ ಹೇಳಿದವರು ಮುಂದೆ ಹೇಳಬೇಕು, ನಾನು ಹೇಗೆ ಕಳೆದಿದ್ದೇನೆ ಇಷ್ಟು. ಅವಾಗ ಅವ್ರು ಹೇಳ್ತಾರೆ ಇಲ್ಲಿ ಸರಿ ಇಲ್ಲಿ ಸರಿ ಇಲ್ಲಿ ಸರಿ ಇಲ್ಲಿ ಸರಿ. ಅದೇ ಹೋದರೆ ಕೊನೆಗೆ ಅನುಷ್ಠಾನ ಕೇಳ್ತಾ ಹೇಳ್ತಾ ಹೇಳ್ತಾ ಇರ್ತಾ ಅಂದರೆ ನಾನು ಹೇಳಬೇಕಾಗಿಲ್ಲ, ಅವನೇ ಮಾತಾಡ್ತಾನೆ, ನಾನು ಇಲ್ಲಿದ್ದೇನೆ 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 ಅಂತ. ನಿಮಗೆ ನೀವು ಚಿಂತನೆ ಮಾಡಬೇಕೆಂಬ ಪ್ರಯತ್ನವಿಲ್ಲದಿದ್ದರೂ ತಾನೇ ನೆನಪಿಗೆ ತಂದುಕೊಟ್ಟು ಅನುಗ್ರಹ ಮಾಡ್ತಾರೆ. ಅವಾಗೇನು ಅಂತ ಹೇಳಿ, ನಾವು ಚೂರು ಸಾಧನಾ ಮಾರ್ಗದಲ್ಲಿ ಇದ್ದೇವೆ ಎಂಬ ತೃಪ್ತಿ ಮೂಡುತ್ತೇವೆ. ಇಲ್ಲದಿದ್ದರೆ ಕೇಳಿದ್ದೇನೋ ಕೈಯಲ್ಲಿದೆ. ನಾನಾ ಉಪನಿಷತ್ತುಗಳು, ಭಾರತ, ಭಾಗವತ ನಿತ್ಯ ಪ್ರವಚನ ಕೇಳ್ತಾ ಇದ್ದೇವೆ. ಅದು ಜೀವನದಲ್ಲಿ ಹೇಗೆ ಅನುಭವಕ್ಕಿಡಬೇಕು, ಪ್ರಾಕ್ಟಿಕಲ್ಲಿ ಹೇಗೆ ಅಪ್ಲೈ ಮಾಡಿ ಅದರಿಂದ ಆನಂದ ಪಡಬೇಕು ಎಂಬುದು ಗೊತ್ತಿರ್ತೀವಿ. ಹೌದಾ? ಈಗ ಎಲ್ಲ ಬರ್ತಾ ಇದೆ. ಷೋಡಶಿ ಪ್ರಕಾರ, ಚತುರ್ದಶಿ ಪ್ರಕಾರ ಚಿಂತನೆ ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ. ಭಾಗವತ ಕೇಳ್ತಾ ಇದ್ದು ಕೇಳಿದ ಮೇಲೆ ಕೃಷ್ಣಾರ್ಪಣ ಅಂತ ಹೋಗ್ತಾ ಇತ್ತು. ಇವಾಗ ಹಾಗಲ್ಲ. ಆ ಭಾಗವತದಲ್ಲಿರುವ ಕಥೆಗಳೆಲ್ಲ ನನ್ನ ಬಿಂಬನ ಕಥೆ. ಇವನೇ ಹತ್ತು ರೂಪಗಳಿಗೆ ಇಷ್ಟು ಆಡಿದ್ದಾನೆ. ಆ ಚಿಂತನೆಯನ್ನ ನೀನೇ ಹೇಗೆ ಮಾಡಿದ್ದೀಯ, ನೀನೇ ಹೇಗೆ ಮಾಡಿದ್ದೀಯ, ನೀನೇ 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 ಅಂತ ಆ ಹತ್ತವತಾರದ ಕಥೆಯನ್ನ ಬಿಂಬನಲ್ಲಿ ಚಿಂತನೆ ಮಾಡೋದು ಮೊದಲು ಬಾಯಿಂದ ಬರ್ತಾ ಇತ್ತು. ಏನಂತ ನೀವು ಹೇಳಿಕೊಡ್ತಾ ಇದ್ದೀರಿ, ನಾವು ಚಿಂತನೆ ಮಾಡ್ತೀವಿ, ಮಿಕ್ಕ ಕಡೆ ನಮ್ಗೆ ಹೇಳ್ಕೊಡಲ್ಲ, ಅಲ್ಲಿ ಬರಲ್ಲ. ಇವಾಗ ಪ್ರಾಬ್ಲಮೇ ಇಲ್ಲ, ಹೇಳಿಕೊಟ್ಟರು ಹೇಳಿಕೊಡದಿದ್ರು ಒಂದು ಸಲ ಗಟ್ಟಿ ಆಯಿತು. ಆಗ ಬಂದದ್ದನ್ನು ಹೇಗೆ ಗ್ರಹಣ ಮಾಡಬೇಕು ಎಂಬುದು ಚೆನ್ನಾಗಿ ಪ್ರಾಸೆಸ್ ಆಯಿತು. ಈಗ ಹೇಳುವವರು ಹೀಗೆ ಚಿಂತನೆ ಮಾಡಿ ಹೀಗೆ ಚಿಂತನೆ ಮಾಡಿ ಹೇಳಬೇಕಾಗಿಲ್ಲ. ಅವರ ಪಾಡಿಗೆ ಅವರು ಭಾಗವತ ಭಾರತ ಹೇಳಿಕೊಂಡು ಹೋಗ್ತಾ ಇದ್ರು ಕೂಡ ನಿಮ್ಮ ಪಾಡಿಗೆ ನೀವು ಕೂತು ಏನು ಮಾಡ್ತೀರಾ? ಆ ಕೇಳಿದ್ದೆಲ್ಲ ನನ್ನ ಸ್ವಾಮಿಯ ಕಥಾ, ಕೃಷ್ಣ ಕಥಾ ಬರ್ತಾ ಇದೆಯಾ ಹೇಳಿ. ಹೇಳ್ತಾ ಇರುವಾಗ ನನ್ನ ಬಿಂಬನೆ ಕೃಷ್ಣನಾಗಿ ಹೀಗೆ ಮಾಡಿದ್ದೆ, ಬಿಂಬನಿಗೆ ಸಮನ್ವಯ ಹೀಗೆ ಹೀಗೆ ಮಾಡಿ ಕೊನೆಗೆ ಆಚಾರದ ಬಾಯಿಂದ ಭಾಗವತ ಹೇಳುವಾಗ ಏನೇನು ಶಬ್ದಗಳು ಹೊರಬಂದಿವೆ, ಅಲ್ಲಿ ಭಗವದ್ ರೂಪಗಳು ಹೊರಟಿವೆ, ನನ್ನ ಹೃದಯದಲ್ಲಿ ಸೇರಿವೆ, ಬಿಂಬನಲ್ಲಿ ಐಕ್ಯ ಆಗಿವೆ, ನನ್ನಲ್ಲಿ ಪ್ರೇರಣೆ ಮಾಡುತ್ತಾ ಇವೆ. ಅದೇ ನಿನಗರ್ಷಿತ ಎಂತ ಅನುಸಂಧಾನಗಳು ಬರುತ್ತೆ. ಒಂದೊಂದು ಶುರು ಮಾಡಿದರೆ ಒಡ 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 ಒಳ ಹೋಗ್ತಾ ಇರುತ್ತೆ. ಮನಬಂದ ತನದಲ್ಲಿ ಚಿಂತಿಸು, ವಿಧಕರ್ಮಾನವಿಲ್ಲ. ಮನಬಂದ ತನದಲ್ಲಿ ಅಂದರೆ ವಿರುದ್ಧವಾದ ರೀತಿಯಲ್ಲಿ ಚೆನ್ನಾಗಿ ಚಿಂತನೆ ಮಾಡಿಕೊಡಬಹುದು. ಅವಾಗ ಏನಾಗುತ್ತೆ ನಮಗೆ, ಮತ್ತು ಯಾರೂ ಕೂತು ಹೀಗೆ ಮಾಡಪ್ಪ ಹೀಗೆ ಮಾಡಪ್ಪ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಪ್ರತಿಯೊಂದು ಕೂಡ ಮಿಲಿಟರಿ ಥರ ಸರ 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 ಹೋಗ್ತಾ ಇರುತ್ತೆ. ಜೀವನ ಇಡೀ ಟೋಟಲ್ ಪರಿವರ್ತನೆ ಆಗುತ್ತೆ. ಅಂಥ ಒಂದು ಸಿದ್ಧಿ ಕೊಡತಕ್ಕಂಥ ಪ್ರಕರಣವೇ ಇಂದೇ ವ್ಯಾಪಾರ ಪ್ರಕರಣ. ಈ ಪ್ರಕರಣ ಇರತಕ್ಕಂಥ ಒಳ್ಳೆ ಜೀವನದಲ್ಲಿ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಅಷ್ಟೇ ಅಲ್ಲ, ಜೀವನದಲ್ಲಿ ಪರಿಣಾಮ ಬರುತ್ತೆ. ಅಲ್ಲಿ ಶ್ರೀಕೃಷ್ಣ ನಮಸ್ತೆ. ಮುಂದಿನ ಪ್ರಕರಣ ತತ್ವ ಕಾರ್ಯ ಪ್ರಕರಣ, ಇಂದ್ರಿಯ ವ್ಯಾಪಾರ ಪ್ರಕರಣ ಮುಗಿಯಿತು. ಸಾಮಾನ್ಯವಾಗಿ ನಾನು ಎಲ್ಲೆಲ್ಲಿ ಷೋಡಶಿ ಹೇಳಿದ್ದೇನೆ, ಇಂದ್ರಿಯ ವ್ಯಾಪಾರ ಪ್ರಕರಣ ಹೇಳಿದ್ದೇನೆ, ಅಲ್ಲಿ ಎಲ್ಲದಕ್ಕಿಂತ ವಿಸ್ತಾರವಾಗಿ ಇಲ್ಲಿ ಹೇಳಿದ್ದೇನೆ. ಷೋಡಶಿಯಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಬಹಳ ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನೂ ವಿಸ್ತಾರವಾಗಿ ನಂತರ ಕೇಳಿದ್ದೆ. ಮುಗೀತಾ ಚತುರ್ದಶಿ, ಮುಗೀತಾ ಷೋಡಶಿ ಅಂದರೆ ಮುಗಿದಿಲ್ಲ, ಶುರು ಆಗುತ್ತೆ ಅಂತ ಅರ್ಥ. ಹೇಗೆ ಚತುರ್ದಶಿ ಅಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ಉಪನಿಷತ್ತಲ್ಲಿ ತೋರಿದೆ, ಭಾಷ್ಯದಲ್ಲಿ ತೋರಿದೆ. ಉಪನಿಷತ್ತಲ್ಲಿ ಇರುವುದೇ ಅಲ್ಲಿ ಹೇಳಿದ್ದಾರೆ. ಏನು ಮಾಡಿದ್ದರು ಅಂದರೆ ಉಪನಿಷತ್ತಿನಲ್ಲಿ ಇರುವಂಥದ್ದು ಏನು ಪ್ರಕರಣಗಳಿವೆ ಅದನ್ನು ತೆಗೆದು ನಿತ್ಯ ನಮಗೆ ಚುಟುಕಾಗಿ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡಿಕೊಂಡು ಅದು ನಿತ್ಯವೂ ಚಿಂತನೆ ಮಾಡುವುದರಿಂದ ಏನಾಗ್ತದೆ, ಅಷ್ಟು ಭಾಗ ಹಿಡಿತಕ್ಕೆ ಬಂದ್ಬಿಟ್ಟಿರುತ್ತೆ. ಹೌದಾ? ಚತುರ್ದಶಿ ಇನ್ನು ಮೇಲೆ ಮತ್ತು ನೀವು ಚತುರ್ದಶಿ ಕೇಳಲಿಕ್ಕಿದೆ. ಚತುರ್ದಶಿ ಚಿಂತನೆ ಮಾಡಿದವರಲ್ಲ ಅಂದರೆ ಆ ಏನು ಜೀವಹೋಮ ಪ್ರಕರಣ ಅಂತ ಬರುತ್ತೆ ಆವಾಗ ಪುನಃ ಚತುರ್ದಶಿ ಮತ್ತು ಶುರು ಮಾಡಲಿಕ್ಕಿದ್ದೇನೆ ಎಲ್ಲ ಕಡೆ. ಏನದು ಅಂದರೆ ಉಪನಿಷತ್ತಿನಲ್ಲಿ ಬಂದ ಭಾಗ ಅಲ್ಲಿ ಏನು ವಿಸ್ತಾರವಾಗಿ ಹೇಳಿದ್ರು, ಗುರುಗಳೇನು ವಿಸ್ತಾರವಾಗಿ ಹೇಳಿದ್ರು, ಅಲ್ಲಿಗೆ ಇಲ್ಲಿಗೆ ನೋಡಿ ಈಗ ಎಷ್ಟು ನಮ್ಮ ತಲೆಗೆ ಎಟಕಿದೆ, ಮುಂದೆ ಎಷ್ಟು ಸೇರಿಸಿಕೊಳ್ಳಬೇಕು, ಸೇರಿಸಿದ್ರೆ ಪೂರ್ಣ ಆಗಿಬಿಡುತ್ತೆ. ಆವಾಗ ಚತುರ್ದಶಿ ಹಾಗೆ, ಷೋಡಶಿಯೂ ಹಾಗೆ, ಅಧ್ಯಾತ್ಮರ ಸರಂಜನೆಯು ಹಾಗೆ. ವಿಶೇಷವಾಗಿ ಕೊನೆಯ ಹಂತದ ಅಧ್ಯಯನ ವಿಶೇಷವಾಗಿ ನಡೆಯುತ್ತೆ. ಬರೀ ಶ್ರೀಕೃಷ್ಣ ನಾಳೆ ಅಲ್ಲದೆ ನಾಳಕ್ಕೂ ಇಲ್ಲೊಂದು ಕಾರ್ಯಕ್ರಮ ಇದೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಸೆಮಿನಾರ್ ಏನು ಇಟ್ಕೊಂಡಿದ್ದಾರೆ, ಧ್ಯಾನದ ಬಗ್ಗೆ ಸೆಮಿನಾರ್ ಇಟ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದಾಗಿ ನಾಳಕ್ಕೂ ಇಲ್ಲಿ ಕಾರ್ಯಕ್ರಮ ಇದೆ. ಅದು ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಿಲ್ಲ. ನಾನಂತೂ ಬಂದು ಹೇಳೋದಷ್ಟೇ, ಅಲ್ಲಿ ಯಾರು ಬಂದು ಅವ್ರು ಹೇಳ್ತಾರೆ. ಹೌದಾ, ಅದು ಯಾರ ವಿಚಾರ ನನಗೆ ಗೊತ್ತಿಲ್ಲ.
ವ್ಯವಸ್ಥೆ
ನಂಗೆ ಗೊತ್ತಿಲ್ಲ, ನಾನು ಹೇಳೋದು
ಮಾತ್ರ
ನೀವು ಹೇಳ್ತಾ ಇಲ್ಲ.